ಸ್ವವಚನ ಪ್ರಮಾಣಾಭ್ಯಾಮ ಸ್ಪಷ್ಟ ಇತಿ. ಸಂಭೂಯ ಅನ್ನೋ ಪದದಲ್ಲಿರತಕ್ಕಂತಹ ಸ್ವಾರಸ್ಯವನ್ನು ಸ್ವವಚನ ತಮ್ಮ ಮಾತು ಮತ್ತು ಪ್ರಮಾಣಾಭ್ಯಾಮ ಪ್ರಮಾಣ ವಚನಗಳ ಉದಾಹರಣೆ ಎಲ್ಲರಿಂದ ಸ್ಪಷ್ಟ ಮಾಡ್ತಾ ಇದ್ದಾರೆ. ಸಂಭೂಯ ಇತ್ಯಾದಿನ ಅದೇ ವಾಕ್ಯ ಸಂಭೂಯ ಇತ್ಯತ್ರ ಸಮಿತಿ ಉಪಸರ್ಗಾತ್ ಬೃಹತಿ ಸಹಸ್ರ ಸಂಪಾದನಾನಂತರಂ ಭಗವದಾಧಿಕ್ಯಂ ಪುನರಾಧಿಕ್ಯೇನ ಜ್ಞಾಯತೆ ಇತ್ಯುಕ್ತಂ ಭವತಿ. ಸಮ್ ಅಂತ ಹೇಳಿದ್ರಿಂದ ಅಧಿಕವಾಗಿ ಜ್ಞಾನ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಬೃಹತಿ ಸಹಸ್ರದ ಜ್ಞಾನದಿಂದ ದೇವರ ಮಹಿಮೆ ಇನ್ನೂ ಹೆಚ್ಚಾಗಿ ಗೊತ್ತಾಗೋದ್ರಿಂದ ಸಮ್ ಅಂದರೆ ಚೆನ್ನಾಗಿ ಅಂತ ಅರ್ಥ, ಚೆನ್ನಾಗಿ ತಿಳಿಯುತ್ತೆ ಅಂತ ಹೇಳೋ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಯುಗಪತ್ ಸರ್ವದೇವತಾ ಪ್ರಾಪ್ತಿ ಪ್ರತೀತೆ ಹೇ ಕ್ರಮೇಣ ಇತ್ಯುಕ್ತ. ಎಲ್ಲ ದೇವತೆಗಳ ಹತ್ರ ಒಟ್ಟಿಗೆ ಹೋಗ್ತಾನೆ ಅಂತ ಅರ್ಥ ಅಲ್ಲ, ಅಂತ ಹೇಳೋದಕ್ಕೆ ಕ್ರಮೇಣ ಅಂತ ಹೇಳಿದ್ದಾರೆ. ದೇವತಾಪಿ ಕ್ರಮೇಣ ಪ್ರಾಪ್ನೋತಿ ಅಂತ ಕ್ರಮೇಣ ಶಬ್ದಕ್ಕೆ ಅರ್ಥ. ತತ್ ಯೋಹಮಿತ್ತೇ ತತ್ ಸ್ವವಚನೇನ ವ್ಯಾಚಷ್ಟೇ ಬೃಹತೀತಿ. ತಮ್ಮ ಮಾತಿಗೆ ಅರ್ಥ ಬರೋದು ಬೃಹತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ ಪ್ರಮಾಣವಚನ ದ್ವಾಸಪ್ತತಿ ಸಹಸ್ರಾಭ್ಯಾಮ್ ಇತ್ಯಾದಿ ಸತ್ತತ್ವೇ ಅನ್ನೋದು. ಸ್ವವಚನ ತಮ್ಮ ಮಾತು ಅಂದರೆ ಬೃಹತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ ಅನ್ನೋದು ತಮ್ಮ ಮಾತು. ಏತೇನ ಯೋ ಯಾನಿ ಬೃಹತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ ತಾತ್ ತಾನಿ ಪುರುಷಸ್ಥಿತಾನಿ ವಿಷ್ಣು ರೂಪಾಣಿ ಪುರುಷೈರಹೇಯತ್ವಾತ್ ಅಹಂ ನಾಮಕಾನಿ ಇತ್ಯರ್ಥಃ. ಬೃಹತಿ ಸಹಸ್ರಗತವಾದ ರೂಪಗಳು, ತನ್ನಲ್ಲಿರತಕ್ಕಂಥ ರೂಪಗಳು ಮತ್ತು ಸೂರ್ಯಾಂತರ್ಗತವಾದ ರೂಪಗಳು ಎಲ್ಲದೂ ಕೂಡ ಅಹಂ ಶಬ್ದವಾಚ್ಯವಾದವುಗಳಾಗಿವೆ. ಸೋಸೌ ವಿತ್ತೇತತ್ ವ್ಯಾಚಷ್ಟೇ ತಾನೇವ ಇತಿ. ಸೋಸೌ ಅಸೌ ಅನ್ನೋದನ್ನು ಅರ್ಥ ಮಾಡ್ತಿದ್ದಾರೆ. ತಾನೇವ ಇತಿ ಯಾನಿ ಅಹೋರಾತ್ರಗತಾನಿ ತಾನೇವ ಅಸೌ ಸೂರ್ಯೇ ಸ್ಥಿತಾರಿ ಇತ್ಯರ್ಥ. ಅಹೋರಾತ್ರಗತವಾದಂಥ 72,000 ರೂಪಗಳೇ ಸೂರ್ಯನಲ್ಲೂ ಇವೆ ಅಂತ ಅರ್ಥ. ತತ್ ಯೋಹಂ ಸೋಸೌ ಇತ್ತೇತತ್ ಏಕವಾಕ್ಯತಯಾಪಿ ವ್ಯಾಚಷ್ಟೇ. ತದ್ ಯೋಹಂ ಯೋಸೌ ಎಂಬುದನ್ನು ಏಕವಾಕ್ಯದ ದೃಷ್ಟಿಯಿಂದ ಕೂಡ ವ್ಯಾಖ್ಯಾನ ಮಾಡ್ತಿದ್ದಾರೆ. ಬೃಹತೀತಿ ಬೃಹತಿ ಸಹಸ್ರ ಸ್ಥಿತ ಅದಕ್ಕಸ್ತ್ರ ಸ್ಥಿತಾನಿ ವಿಷ್ಣು ರೂಪಾಣಿ ಪುರುಷಾಣಾಂ ತತ್ ಶಂಸಕತ್ವಾ ತಾನಿ ಪುರುಷೇಶು ದ್ವಾಸಪ್ತತಿ ಸಹಸ್ರ ನಾಡೀಷು ಸ್ಥಿತಾನಿ. ಬೃಹತಿ ಸಹಸ್ರದಲ್ಲಿ ಪ್ರತಿಪಾದ್ಯ ರೂಪಗಳಿವೆ ಪುರುಷರಲ್ಲಿ, ಅದು ಹೇಳ್ತಕ್ಕಂಥ ಕಾರಣದಿಂದ 22,000 ನಾಡಿಗಳಲ್ಲಿ ಆ ರೂಪಗಳಿವೆ. ಪುರುಷೈರಹೇಯತ್ವಾತ್ ಅಹಂ ನಾಮಕಾನಿ ತಾನೇ ವಾಸೌ ಸೂರ್ಯೇ ಸ್ಥಿತಾನಿ. ಪುರುಷರಲ್ಲಿದ್ದು ಅಹೇಯವಾಗಿರೋದ್ರಿಂದ ಅಹಂ ಅಂತ ಶಬ್ದದಿಂದ ವಾಚ್ಯವಾಗಿ ಸೂರ್ಯನಲ್ಲೂ ಇವೆ. ಉತ್ತರಾಯಣ ದಕ್ಷಿಣಾಯನ ಭೇದೇನ ಭಿನ್ನ ದ್ವಾಸಪ್ತತಿ ಸಹಸ್ರ ನಾಡೀಷು ತಾವತ್ ಸಂಖ್ಯಾಕ ಸೂರ್ಯರಶ್ಮೀನಾಂ ಆದತತ್ವೇನ ಅನುಬಂಧಾತ್. ಉತ್ತರಾಯಣ ದಕ್ಷಿಣ ಎಂತಕ್ಕಂಥ ಭೇದ ಹೊಂದಿರತಕ್ಕಂತಹ ಸೂರ್ಯನ ಗತಿಗಳಲ್ಲಿ 72,000 ರೂಪದಲ್ಲಿ ಇದ್ದಾನೆ. ಯೋಸೌ ಸೋಹಂ ಇತ್ತೇತತ್ ವ್ಯಾಚಷ್ಟೇ ಯಾನಿ ಇತಿ. ಯೋ ಅಸೌ ಅಂದರೆ ಅಸೌ ಸೋಹಂ ಅಹಂ ಸಹ ಅಹ ಅಸೌ ಎಲ್ಲವೂ ಕೂಡ ವಿಷ್ಣುವಾಚಕವಾದ ಪದಗಳು. ಏತು ದಹವಿವ ಇತ್ತೇತದ್ ವ್ಯಾಚಷ್ಟೇ ಏತದೇವೇತಿ ಸಮೀಪೇ ಸ್ವಾಂತರ್ಗತತಯಾ. ಸಮೀಪದಲ್ಲಿ ತಿಳಿಯೋದು ಅಂದರೆ ಏನು? ಉಪ ಇಚ್ಛೇತ ಅಂತ ಹೇಳಿದರು. ಸಮೀಪದಲ್ಲಿ ತಿಳಿಯೋದು ಅಂದರೆ ಸ್ವಾರಸ್ಯ ಹೇಳ್ತಾರೆ, ವ್ಯಾಚಷ್ಟೇ ಏತದೇವೇತಿ ಸಮೀಪೇ ಸ್ವಾಂತರ್ಗತತಯಾ. ತಮ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ತಿಳಿಯೋದಕ್ಕೆ ಸಮೀಪದಲ್ಲಿದ್ದಾನೆ ಅಂತ ತಿಳಿಯೋದು. ಅದೇ ದೂರಾ ದೂರ ತರಮ್ಯತ್ತು ತದೇ ವಾಂತಿಕ ಮಂತಿಕ. ದೂರಕ್ಕಿಂತ ದೂರ, ಹತ್ತಿರಕ್ಕಿಂತ ಹತ್ತಿರ ಅಂದರೆ ಬಿಂಬರೂಪನಾಗಿ ನಮ್ಮ ನಮ್ಮ ಜೀವನ ಹೃದಯದೊಳಗೆ ಇರೋದ್ರಿಂದಾಗಿನೇ ಅದು ಅತ್ಯಂತ ಹತ್ತಿರದ ರೂಪ ಅಂತ ಹೆಸರು. ಯಾನೀತಿ ಯೋಸೌ ಏತದ ಅಪವ್ಯಾಖ್ಯಾನಂ. ಈಗ ಹೇಳ್ತಾರೆ ಸಮೀಪೆ ಸ್ವಾಂತರ್ಗತತೆ ಅಪವ್ಯಾಖ್ಯಾನಂ ಅಪಾಕರೋತಿ ನಾತ್ರಿ. ಇದಿಷ್ಟು ಕೂಡ ವ್ಯಾಖ್ಯಾನ. ಇನ್ನು ಅಪವ್ಯಾಖ್ಯಾನವನ್ನು ಖಂಡನೆ ಮಾಡ್ತಾರೆ. ಅಪವ್ಯಾಖ್ಯಾನ ತಪ್ಪು ವ್ಯಾಖ್ಯಾನ. ತಪ್ಪು ವ್ಯಾಖ್ಯಾನ ಏನು? ಜೀವೇಶ್ವರ ಅಭೇದ ಹೇಳ್ತಾ ಇದೆ ಅಂತ ಅವರು ಶುರು ಮಾಡಿದ್ರು. ಏನೇ ಅವಕಾಶ ಬಂದರೂ ಕೂಡ ಜೀವೇಶ್ವರ ಅಭೇದಕ್ಕೆ ಹೇಳಕ್ಕೆ ಹೋಗ್ತಾರೆ, ಅದು ಸರಿಯಲ್ಲ. ಮಾತ್ರ ಜೀವೇಶ್ವರ ಅಭೇದೋ ವಿವಕ್ಷಿತ. ಜೀವೇಶ್ವರ ಅಪವ್ಯಾಖ್ಯಾನ ಅಪವ್ಯಾಖ್ಯಾಂ ವ್ಯಾಖ್ಯಾ ಅಂದ್ರೂ ಒಂದೇ, ವ್ಯಾಖ್ಯಾನ ಅಂದರೂ ಒಂದು, ಎರಡೂ ಅದು ಪ್ರಮಾಣದಷ್ಟು. ವ್ಯಾಖ್ಯಾನ ಪುಸ್ತಕಲಿಂಗ, ವ್ಯಾಖ್ಯಾ ಸ್ತ್ರೀಲಿಂಗ ಅಷ್ಟೇ, ಅರ್ಥ ಎರಡಕ್ಕೂ ಒಂದೇ. ಸಚ ಅಸೌ ಯಶ್ಚ ತದ್ ಯೋಹಂ ನಾಸ ಪ್ರಸಿದ್ಧೋ ಅಸೌ ಸೂರ್ಯ ಏವಾ. ಉಪಚಾರ ನಿವೃತ್ತ್ಯರ್ಥಂ ಉಚ್ಯತೆ ಯೋಸೌ ಸೋಹಮಿತಿ ತದುಕ್ತಂ ಋಷಿಣಾ. ಅದ್ಯಾತಕ್ಕೆಲ್ಲ ಅಂದರೆ ಸೂರ್ಯೋ ಜಗತಸ್ತಸ್ತುಷಶ್ಚ ಆತ್ಮಾ ಸ್ವರೂಪಮಿತಿ. ಏತತ್ ಐಕ್ಯಮೇವ ಉಪೇಕ್ಷೇತ ಈಕ್ಷೆ ಜಾನೀಯಾತ್ ಅಭ್ಯಾಸಸ್ತಾತ್ಪರ್ಯಾರ್ಥ ಇತ್ಯಭೇದೋತ್ರ ವಿವಕ್ಷಿತ ಇತಿ ನವಾಚ್ಯ ವಿತ್ಯರ್ಥ. ಏನು ಪೂರ್ವ ಪಕ್ಷ ಏನು ಅಂದರೆ, ಸಚಾಸೌ ಯಶ್ಚಾ ತದ್ಯೋಹಂ ಸ ಪ್ರಸಿದ್ಧೋ ಅಸೌ ಸೂರ್ಯ ಏವಾ. ಆ ಸೂರ್ಯನೊಳಗಿದ್ದಾನೆ ಅಲ್ಲ, ಸೂರ್ಯನೇ ಅವನು ಅಂತ ಒಂದರ್ಥ. ಮೊದಲೇ ಅಪವ್ಯಾಖ್ಯಾನ, ಸೂರ್ಯೋ ಜಗತಸ್ತಸ್ತುಷಶ್ಚಾತ್ಮಾ ಸ್ವರೂಪವಿತಿ. ಏತದ್ ಐಕ್ಯಮೇವ ಉಪೇಕ್ಷೇತ, ಐಕ್ಯವನ್ನೇ ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಅರ್ಥ ಮಾಡಲಿಕ್ಕೆ ಉಪೇಕ್ಷೇತ ಅಂತ ಹೇಳಿದ್ದಾರೆ ಅಂತ ಅರ್ಥ ಮಾಡ್ತಾರೆ. ಜಾನೀಯಾತ್ ಅಭ್ಯಾಸ ತಾತ್ಪರ್ಯಾರ್ಥ. ಅಭ್ಯಾಸ ಅಂದರೆ ರಿಪಿಟೇಷನ್, ರಿಪೀಟ್ ಮಾಡೋದು ಯಾತಕ್ಕೆ ಅಂದರೆ ಜೀವೇಶ್ವರ ಐಕ್ಯವೇ ಇದೆ ಅಂತ ಹೇಳೋದಕ್ಕೋಸ್ಕರ ಅಂತ ಹೇಳ್ತಾರೆ. ಇತ್ಯಭೇದೋತ್ರ ವಿವಕ್ಷಿತ ಇತಿ ನವಾಚ್ಯಂ ಇತ್ಯರ್ಥ. ಈ ರೀತಿ ಅರ್ಥ ಬರೋದು ಅಭೇದ ಇಲ್ಲಿ ಬಂದಿದೆ ಅಂತ ಹೇಳಬಾರದು. ಇಲ್ಲಿ ಅತ್ರ ಈಶ್ವರ ಸೂರ್ಯ, ಇಲ್ಲಿ ಜೀವೇಶ್ವರ ಭೇದ ಅಂತ ಬಂತಲ್ಲ. ಜೀವ ಈಶ್ವರ ಭೇದ ಅಂದರೆ ಜೀವ ಮತ್ತು ಈಶ್ವರ. ಜೀವ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ಸೂರ್ಯ ಅಂತ ಅರ್ಥ. ಅತ್ರ ಜೀವ ಶಬ್ದ ಅಭೇದಶ್ಚ ಈಶ್ವರ ಸೂರ್ಯ. ಎರಡು ಭಾಗ ಈಗ, ಒಂದು ಜೀವೇಶ್ವರ ಅಭೇದ ಅಂತ ಹೇಳಿದರೆ ಜೀವನಿಗೂ ಸೂರ್ಯನಿಗೂ ಅಭೇದ, ಸೂರ್ಯನಿಗೂ ದೇವರಿಗೂ ಅಭೇದ. ಎರಡು ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಎರಡು ಅರ್ಥವನ್ನು ಖಂಡನೆ ಮಾಡೋಕ್ಕೋಸ್ಕರ ಜೀವೇಶ್ವರ ಅಭೇದ ಇಲ್ಲಿ ವಿವಕ್ಷಿತವಾಗಿಲ್ಲ ಅಂತ ಹೇಳಿದರು. ಮೊದಲನೇ ಶಬ್ದಕ್ಕೆ ಈಶ್ವರ ಅಂದರೆ ಸೂರ್ಯ ಅಂತ ಅರ್ಥ. ಅಭೇದಶ್ಚ ಭಾಗತ್ಯಾಗ ಲಕ್ಷಣಯ ಅಂತ ಅವ್ರ ವಾದ, ಅವ್ರ ಪ್ರಕಾರ ಇರೋ ವಾದ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ತಥಾಚ ಈಶ್ವರ ಪರಂ ಶುದ್ಧ ಚೈತನ್ಯ ಪರಮಿತಿ ಬ್ರಹ್ಮೈವ ಈಶ್ವರ ಕುತೋ ನ ವಿವಕ್ಷಿತ ಇತ್ಯತಃ ಉಪೇತಿ. ಅಂದರೆ ಜೀವ ಸೂರ್ಯ ಐಕ್ಯ, ಆಮೇಲೆ ಸೂರ್ಯ ಬ್ರಹ್ಮೈಕ್ಯ, ಈ ರೀತಿ ಅರ್ಥ ಮಾಡಕ್ಕೆ ಹೋಗ್ತಾರೆ. ಅದು ಯಾವುದು ಸರಿಯಲ್ಲ. ಜೀವ ಸೂರ್ಯ ಶಬ್ದ ವಾಚ್ಯರಾದವನು ನಾರಾಯಣ, ಸೂರ್ಯಾಂತರ್ಗತ ನಾರಾಯಣ. ಜೀವ ಸೂರ್ಯಾಂತರ್ಗತ ಸೂರ್ಯ ಪ್ರತಿಪಾ ಸೂರ್ಯ ಶಬ್ದ ವಾಚ್ಯರಾದ ಜೀವ, ಜೀವನಿಗೆ ಬೆಳಕು ಕೊಡ್ತಕ್ಕಂಥ ಸೂರ್ಯಗತನಾದ ಜೀವ, ಅವರಿರ್ತಕ್ಕಂಥ ಪರಮಾತ್ಮ ಎಲ್ಲರೂ ಬೇರೆ ಬೇರೆಯೇ ಹೊರತು ಒಬ್ಬರೇ ಅಲ್ಲ. ಅದಕ್ಕೆ ಉಪ ಅಂತ ಹೇಳಿದ್ದಾರೆ. ಉಪ ಅಂದರೆ ಹತ್ತಿರ ಅನ್ನೋದಕ್ಕೆ ಒಂದೇ ಅಂತ ಹೇಗೆ ಅರ್ಥ ಆಗುತ್ತೆ? ಅದು ಹತ್ತಿರ ಮನೆ ಇದೆ ಅಂದರೆ ಅದೇ ಮನೆಯಲ್ಲ, ಸರ್ಕಲ್ ಹತ್ತಿರ ಮನೆ ಇದೆ ಅಂದರೆ ಸರ್ಕಲ್ಲೇ ಮನೆಯಲ್ಲ, ಅದೇ ಬೇರೆ. ಉಪ ಅನ್ನೋ ಶಬ್ದನೇ ಹಾಗೆ ಹೇಳ್ತಾ ಇದೆ. ಉಪ ಸಮೀಪೆ ಈ ಕ್ಷೇತ ಇತಿ ಅತಿ ಸಮೀಪೆ ದರ್ಶನ ವಚನ ತ್ಯತಿ ಅಂತ ಬಿಡಬೇಕು. ಈ ಕ್ಷೇತೇತ್ಯತಿ ಕೂಡಿಸ್ಬೇಕಾದ್ರೆ ಈ ಕ್ಷೇತ ಅಂತ ಹೇಳಿ ಸಮೀಪೆ ಅತಿ ಸಮೀಪೆ ದರ್ಶನ ವಚನ. ದೇವರನ್ನ ಎಷ್ಟು ನೋಡಬೇಕು ಅಂದರೆ ಅತಿ ಸಮೀಪದಲ್ಲಿ ನೋಡಬೇಕು. ನಾತ್ರ ಏತ ಶಬ್ದೇನ ಜೀವೇಶ್ವರ ಐಕ್ಯಂ ಪರಾಮೃಶ್ಯತೆ. ಉಪ ಅನ್ನೋ ಶಬ್ದನೇ ಐಕ್ಯ ಹೇಳಿಲ್ಲ ಅಂಬೋದಕ್ಕೆ ದೊಡ್ಡ ಆಧಾರ ಆದ್ದರಿಂದ ಅಂತ ಅಪಾರ್ಥ ಮಾಡಬಾರದು ಅಂತ ಹೇಳಿದರು. ನಹಿ ಸ್ವರೂಪಭೂತಂ ಐಕ್ಯಂ ಉಪ ಸಮೀಪೇ ಈಕ್ಷಣೀಯಂ ಅಥೋ ನಾರಾಯಣಾಖ್ಯಂ ಸೂರ್ಯಸ್ಥಂ ಬ್ರಹ್ಮೈವ ಏತಚ್ಛಬ್ದ ಪರಾಮೃಷ್ಟಮೇತಿ ಭಾವ. ನಹಿ ಸ್ವರೂಪಭೂತಂ ಐಕ್ಯಂ ಉಪ ಸಮೀಪೇ ಈಕ್ಷಣೀಯಂ. ಸ್ವರೂಪ ಐಕ್ಯ ಸ್ವರೂಪ ಅಂದಮೇಲೆ ಹತ್ತಿರ ನೋಡುವಂತೆ ನಡೀತಾರೆ, ಸ್ವರೂಪವನ್ನೇ ನೋಡುವಂತಾರೆ ಹೊರತು ಹತ್ತಿರ ನೋಡು ಅಂತ ಹೇಳೋದಿಲ್ಲ. ಅಂದರೆ ಪದಗಳನ್ನು ನೋಡಬೇಕಾದ್ರೆ ಆ ಪದಕ್ಕೆ ಏನು ಅರ್ಥ ಕೊಡುತ್ತೆ ಅನ್ನೋದು ಇಟ್ಕೊಂಡು ನೋಡಬೇಕು. ಅದು ಉಪ ಅಂತ ಶಬ್ದ ಸ್ಪಷ್ಟ ಇರಬೇಕಾದ್ರೂ ಕೂಡ ಐಕ್ಯ ಅರ್ಥ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಈಕ್ಷ ಈಶ್ವಿಣ್ಯ ಅಥೋ ನಾರಾಯಣಾಖ್ಯಂ ಸೂರ್ಯಸ್ಥಂ ಬ್ರಹ್ಮೈವ ಏತ ಶಬ್ದ ಪರಾಮೃಷ್ಟಮಿತಿ ಭಾವ. ನಾನು ಉಪೇತಿ ಅಸ್ಯ ಉಪಸರ್ಗ ಮಾತ್ರತ್ವಾತ್ ಉಪೇಕ್ಷೇತ ಇತ್ಯಸ್ಯ ಈಕ್ಷೇತ ಇತ್ಯೇವ ಅರ್ಥ. ಅಲ್ರಿ, ಉಪೇಕ್ಷೇತ ಅಂತಿದೆ, ಉಪ ಅಂಬುದು ಉಪಸರ್ಗ ಅಷ್ಟೇ, ಅದೇನು ಅರ್ಥ ಇತ್ತು ಹೋಗಬೇಕಾಗಿಲ್ಲ ಅಂತ ನಿನ್ನೆ ಬಂತಲ್ಲ ಅರ್ಥ ಇಲ್ಲ ಅದಕ್ಕೆ. ಈಕ್ಷೇತ ಅಂತ ಅಷ್ಟೇ ಅರ್ಥ, ಉಪ ಅಂದ ಬಿಟ್ಟುಬಿಡಿ ಅಂತ ಕೇಳಿದರೆ ಹಾಗೆ ಹೇಳಬಾರ್ದು. ಉಪಸರ್ಗಾಣ ಅರ್ಥಾಂತರ ಅಭಾವಾದಿತ್ಯತಃ ನಚೇತಿ. ಉಪಸರ್ಗಡಿ ಏನು ಅರ್ಥ ಇರೋದೇ ಇಲ್ಲ, ಬಿಟ್ಬಿಡೋಣ ಅಂತ ಹೇಳ್ತಾರೆ, ಹಾಗೆ ಹೇಳಬಾರ್ದು. ನಚೇತಿ ನಹಿ ನಚ ನಿರರ್ಥಕತ್ವ ಉಪಸರ್ಗಸ್ಯ ಅಂಗೀಕರ್ತು ಯುಕ್ತಂ. ಉಪಸರ್ಗಗಳು ಅರ್ಥ ಇಲ್ಲ ಅಂತ ಹೇಳಿ ಅರ್ಥಹೀನ ಅಂತ ಹೇಳಬಾರ್ದು. ಹಾಗಿದ್ರೆ ಆಹಾರ ಅನ್ನೋ ಪದ ಇದೆ, ಈಗ ಆಹಾರ ಅನ್ನೋ ಪದ ಇದೆ. ಉಪ ಅಂತ ಹೇಳಿದ್ರೆ ಉಪಾಹಾರ ಅಂತ ಆಯ್ತು. ಈಗ ಆಮೇಲೆ ಹಾರ ಅಂತಿದೆ, ಹಾರಕ್ಕೆ ಸಂ ಸೇರಿಸ್ಬಿಟ್ಟು ಸಂಹಾರ ಆಗೋಗ್ಬಿಡ್ತು. ಉಪಸರ್ಗಕ್ಕೆ ಅರ್ಥ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಹಾಗಿದ್ರೆ ಸಂಹಾರ ಮಾಡೋದ್ರೆ ಊಟ ಮಾಡೋಂತ ಅರ್ಥನ? ಆಹಾರ ಹಾರಕ್ಕೆ ಆಹಾರ, ಉಪಾಹಾರ ಸಂಹಾರ, ವಿಹಾರ ಪ್ರಹಾರ. ಸೇರಿಸಿದವ್ರು ಏನಾಗುತ್ತೆ ಅದಕ್ಕೀಗ? ಪ್ರಹಾರ ಮಾಡು, ಆಹಾರ ಉಪಹಾರ ಮಾಡು, ಎಷ್ಟೆಷ್ಟು ಅರ್ಥ ಇದೆ. ಉಪಸರ್ಗಕ್ಕೆ ಅರ್ಥ ಇಲ್ಲ ಅಂದರೆ ಲೋಕದಲ್ಲಿ ಪ್ರಿಫಿಕ್ಸ್ ತೆಗೆದಾಕ್ಬಿಟ್ರೆ ಆಗೋಗ್ತಿತ್ತು. ಪ್ರಿಫಿಕ್ಸಿಂದ ಎಷ್ಟು ಪದಗಳು ಕಾಯಿನ ಆಗುತ್ತೆ, ಅದರಿಂದ ಹಾಗೆ ಹೇಳಬಾರ್ದು. ಅದು ಈ ರೀತಿ ಇಲ್ಲ, ಏನೋ ಹೇಳಿ ತಲೆ ಕೆಡಿಸಿಬಿಡ್ತಾರೆ. ಉಪಸರ್ಗಾಣ ಅರ್ಥಾಂತರಾಭಾವಾದಿತ್ಯತಃ ನಚೇತಿ ಕುತೋ ನ ಯುಕ್ತಮಿತಿ ಚೇತ್ ಕಿಂ ಉಪಸರ್ಗಾಣ ಅನರ್ಥಕತ್ವ ನಿಗಮ ನಿರುಕ್ತ ವ್ಯಾಕರಣ ಬಲಾತ್ ಕಲ್ಪ್ಯತೆ ಉತ ಸ್ವಾರ್ಥ ಸ್ವಾಚಾರ್ಯ ವಚನ ಬಲಾತ್. ಉಪಸರ್ಗಗಳಿಗೆ ಅರ್ಥ ಇಲ್ಲ ಅಂಬೋದನ್ನ ನಿಗಮ ನಿರುಕ್ತ ವ್ಯಾಕರಣ ಬಲಾತ್ ಕಲ್ಪ್ಯತೆ. ನಿಗಮದಿಂದ ವೇದಗಳಲ್ಲೇ ಬಂದಿದೆ ಅಂತ ಹೇಳ್ತೀಯೋ, ನಿರುಕ್ತದಿಂದ ಹೇಳ್ತೀಯೋ, ವ್ಯಾಕರಣದಿಂದ ಹೇಳ್ತೀಯೋ, ಯಾವ ಬೇಸಿಸೋ ನಿನಗಿಲ್ಲ. ಎಲ್ಲದೂ ಕೂಡ ಅರ್ಥ ಇದೆ ಅಂತ ಹೇಳುತ್ತೋ ಅರ್ಥ ಇಲ್ಲ ಅಂತ ಹೇಳಿಲ್ಲ. ಇನ್ನ ನಿಮ್ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ಏನೇನೂ ಬೆಲೆ ಇಲ್ಲ ಅಂತ ಹೇಳಿದ್ರು. ನೀವು ಸಾವಿರ ಹೇಳ್ತಾರೆ ಕೇಳ್ತಾರೆ, ಆಧಾರ ಕೊಟ್ಟು ಹೇಳ್ಬೇಕು ಅಷ್ಟೇ ಹೊರತು ಬೇರೆ ಇಲ್ಲ. ಜಡ್ಜ್ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೂ ಕೂಡ ಸುಮ್ಮನೆ ಜಡ್ಜ್ಮೆಂಟ್ ಕೊಡಾಗಿಲ್ಲ, ಏನ್ ಮಾಡ್ಬೇಕು ಅದನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಕಾರಣ ಕೊಟ್ಟು ಕೊಡ್ಬೇಕು. ಎಲ್ಲಿ ಹೌದು ಹೆಸರಾತದ್ದು ಉಪಕೋಸರ, ಕೋಸರದ ಹತ್ರ ಇರೋಣ ಅಂತ ಅರ್ಥ. ಅಲ್ಲೂ ಕೂಡ ಐಕ್ಯ ಇಲ್ಲ, ಎಲ್ಲೆಲ್ಲೆಲ್ಲಿ ಉಪಶಬ್ದಕ್ಕೆ ಐಕ್ಯ ಶಬ್ದ ಬರೋ ಚಾನ್ಸ ಇಲ್ಲ. ಅದೇ ತಲೆಗೆ ಅದಕ್ಕೆ ಅರ್ಥನೇ ಇಲ್ಲ, ಸುಮ್ಮನೆ ಹೇಳಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದೇ ಅನಂತ ವೇದ ವಾಕ್ಯಗಳು ಅತತ್ವ ವೇದಕ ಅಂತ ಕರೆಯೋರು ಇದ್ಯಾವ ಲೆಕ್ಕ? ವೇದನೇ ಸುಳ್ಳು ಹೇಳುತ್ತೆ, ಐದು ಮಾತ್ರ ಸತ್ಯ ಹೇಳುತ್ತೆ. ಅಲ್ಲೇ ಪ್ರಶ್ನೆ ಮಾಡೋ ಶಿಷ್ಯರಲ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು. ಇದೇ ವೇದ ಅಂತೀರಿ ಅತತ್ವ ವೇದ ಏನರ್ಥ ಅಂತ ಕೇಳ್ಬೋದಾಗಿತ್ತು, ಯಾರು ಕೇಳಲಿಲ್ಲ. ಇಲ್ಲ ಕೇಳಿದವರು ದೂರ ಮಾಡಿದ್ರು, ಒಪ್ತಾ ಇದ್ದು ಮೆಕ್ಯಾನಿಕ್ ಒಪ್ತಾರೆ, ಶಿಷ್ಯರಾಗ್ಬಿಟ್ರೆ ಅಷ್ಟೇ. ಉಕ್ತ ಸ್ವಾಚಾರ್ಯ ವಚನ ಬಲಾತ್ ಆದ್ಯಂ ದೂಷಯತಿ ನಹೀತಿ, ಅದಕ್ಕೆ ಯಾವ ಪ್ರಮಾಣ ಇಲ್ಲ ಅಂತ ತಿಳಿಸಿದರು. ಉಕ್ತಂಚ ಭಗವತಾ ವ್ಯಾಸೇನ, ಇನ್ನೂ ಬೇಕಾ ನಿಮ್ಗೆ ಅರ್ಥ? ಸ್ಪಷ್ಟ ನೋಡಿದೆ ಎಷ್ಟು ಒಳ್ಳೆ ವಾಕ್ಯ ಕೋಟ್ ಮಾಡ್ತಾ ಇದ್ದಾರೆ. ಉಕ್ತಂಚ ಭಗವತಾ ವ್ಯಾಸೇನ, ವೇದವ್ಯಾಸದೇವರು ಯಾರೋ ಅಲ್ಲ, ಮತ್ತೆ ಅವರು ಕಶ್ಚನ ಋಷಿ ಅಂತಾರಲ್ಲ ಅದಕ್ಕೋಸ್ಕರ ಭಗವತಾ ವ್ಯಾಸೇನ, ಭಗವಂತನಾದ ವೇದವ್ಯಾಸದೇವರು ಹೇಳ್ತಾರೆ. ನಾ ಅನರ್ಥಕ ಸ್ವರೋ ವಾಪಿ ವರ್ಣೋ ವಾ ಕುತ್ರಚಿತ್ ಭವೇತ್ ಪದಂ ವಾಕ್ಯಂ ಕುತಶ್ಚ ಸ್ಯಾತ್ ನಾಲ್ಪಾರ್ಥಮಿ ಕುತ್ರಚಿತ್ ಉಚ್ಚಾರಾದ್ಯರ್ಥಮಿ ವಾ ನಾಸ್ತಿ ಕಿಂಚಿತ್ ಸ್ವರಾಧಿಕಂ ಮಹಾರ್ಥಮೇವ ಸರ್ವಂ ಹಿ ವೇದೇ ವಾ ವೈದಿಕೇಪಿ ವಾ ಇತಿ. ಎಷ್ಟು ಒಳ್ಳೆ ವಾಕ್ಯ ಇದೆ. ನಾ ಅನರ್ಥಕ ಸ್ವರ ವಾಪಿ, ಯಾವುದೇ ವೇದವಾಕ್ಯದಲ್ಲಿ ಸ್ವರ ಅನರ್ಥಕ ಅಂತ ಹೇಳಬಾರ್ದು, ಸ್ವರಕ್ಕೆ ಅರ್ಥ ಇಲ್ಲ ಅಂತ ಹೇಳಬಾರ್ದು. ವರ್ಣ ಒಂದು ಅಕ್ಷರ ವ್ಯರ್ಥ ಅಂತ ಹೇಳಬಾರ್ದು. ಆಮೇಲೆ ಕುತ್ರಚಿತ್ ಕೆಲವು ಕಡೆಯಲ್ಲಿ ಎಲ್ಲೆಲ್ಲೆಲ್ಲೆಲ್ಲೂ ಹೇಳಬಾರ್ದು. ವೇದವಾಕ್ಯಗಳಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ಯಾವುದನ್ನು ಕೂಡ ಏನಂತ ಹೇಳಬಾರ್ದು, ಅರ್ಥವಿಲ್ಲದ್ದು ಅಂತ ಹೇಳಬಾರ್ದು. ಇನ್ನು ಸ್ವರನೇ ಅರ್ಥ ಇಲ್ಲ ಅಂತ ಹೇಳಬಾರ್ದು, ವರ್ಣನ ಅರ್ಥ ಇಲ್ಲ ಅಂತ ಹೇಳಬಾರ್ದು. ಇನ್ನು ಪದಂ ವಾಕ್ಯಮ್ಮ, ಇನ್ನು ಪದನ ಅರ್ಥ ಇಲ್ಲ ಅಂತ ಹೇಳಕ್ ಬರುತ್ತಾ, ವಾಕ್ಯ ಹೇಳಕ್ ಬರುತ್ತಾ? ಆಮೇಲೆ ಇಷ್ಟ ಆಯ್ತು ಶಾನ್ನ ಅಲ್ಪಾರ್ಥಮಿ ಕ್ವಚಿತ್, ದೇವ್ರ ಬಗ್ಗೆ ಸ್ವಲ್ಪ ಅಂತ ಅರ್ಥನೂ ಮಾಡಬಾರ್ದು. ಮತ್ತೆ ದೇವರು ಗುಣಪೂರ್ಣ ಅನಂತ ಗುಣಪೂರ್ಣ ಅಂತಾನೆ ಅರ್ಥ ಮಾಡಬೇಕು. ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ ನೋಡ್ಕೊಂಡು, ಎಲ್ಲ ಮುಖ್ಯವಾದ ದೇವರನ್ನ ಹೇಳೋದ್ರಿಂದ ಅಲ್ಪಾರ್ಥನೂ ಹೇಳಬಾರ್ದು. ಎಷ್ಟು ವಿಷಯ ಹೇಳಿದ್ರು, ಸ್ವರ ಅನರ್ಥ ಅಲ್ಲ, ವರ್ಣ ಅನರ್ಥಕ ಅಲ್ಲ, ಪದ ಅಲ್ಲ, ವಾಕ್ಯ ಅಲ್ಲ, ಮತ್ತು ಅಲ್ಪಾರ್ಥನೂ ಹೇಳಬಾರ್ದು, ದೊಡ್ಡ ಅರ್ಥನೇ ಹೇಳಬೇಕು ಅಂತಿರೋದ್ರಿಂದ ನೀವು. ಮತ್ತೆ ಇನ್ನೊಂದು ವಾಕ್ಯ ಉಚ್ಚಾರಾದ್ಯರ್ಥ ಮಪಿವ, ಕೆಲವು ಉಚ್ಚಾರಣೆ ಮಾಡಲಿಕ್ಕೆ ಸರಿ ಹೋಗಬೇಕು ಅಂತ ಕೆಲವು ಪದ ಸೇರಿಸ್ಕೋತಾರೆ ಛಂದಸ್ಸಿನಲ್ಲಿ, ಚ ಅಂತ ಸೇರಿಸ್ಬಿಡೋದು. ಯಾಕೆ ಅಂದರೆ ಪದ ಆಗ್ತವರು ಓದಕ್ಕೆ ಬರೋದಿಲ್ಲ. ವೇದಗಳಲ್ಲಿ ಹಾಗೆ ಹೇಳಬಾರ್ದು. ಚ ಅಂದ್ರೂ ಅರ್ಥ ಇದೆ, ಪಿ ಅಂದ್ರೆ ಅರ್ಥ ಇದೆ, ವಾ ಅಂದ್ರೆ ಅರ್ಥ ಇದೆ, ಏನಿದ್ರೂ ಅರ್ಥ ಇದೆ. ಉಚ್ಚ ಹೌದು ಎಲ್ಲಿ ಅಲ್ಲ ಸೇರಿಸ್ಕೋಬಾರ್ದಲ್ಲ, ಇರೋದನ್ನ ಅರ್ಥ ಸುಮ್ಮನೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಬಾರ್ದು. ಯಾಕೆ ವೇದ ಯಾರು ಬರೆದಿದ್ಲ ಅದು ಸೇರಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಯಾತಕ್ಕೂ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಬಾರ್ದು, ಅಲ್ಲಿ ಅರ್ಥ ಇದ್ದಕ್ಕೆ ಸೇರಿಸ್ಕೊಂಡಿದ್ದಾರೆ ಹೊರತು ಸುಮ್ಮನೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಬಾರ್ದು. ಈ ಲೋಕದ ಕಾವ್ಯದಲ್ಲಿ ಏನ್ ಮಾಡ್ತಾರೆ, ಶೋಕ ಮಾಡಬೇಕಾಗಿದೆ. ಈಗ ಒಂದು ಅಕ್ಷರ ಕಡಿಮೆ ಬಂತು, ಚ ಅಂದ್ಬಿಟ್ರೆ ಮುಗಿಯ ರಾಮಶ್ಚ ಕೃಷ್ಣಶ್ಚ, ಅಲ್ಲಿ ಅದ್ಲೇ ಇದ್ರು ಅರ್ಥ ಸೇರಿಸ್ಬಿಡೋದು. ಯಾಕೆ ವಾಕ್ಯ ಓದಕ್ಕೆ ಬರಲಿಲ್ಲ, ಅವ್ರು ಛಂದಸ್ ಕೆಟ್ಟೋಗ್ಬಿಡೋದು. ವೇದಗಳಲ್ಲಿ ಹಾಗಿಲ್ಲ, ಏನಾರು ಹೇಳಿದ್ರೆ ಏನಂತೇಳಿ ಏನು ಅರ್ಥ ಇಟ್ಕೊಂಡು ಹೇಳಿದ್ದಾರೆ ಹೊರತು ಸುಮ್ಮನೆ ಸೇರಿಸ್ಬೇಕು ಅಂತ ಸೇರಿಸಿದ್ದಾರೆ ಅಂತ ಅರ್ಥ ಹೇಳಬಾರ್ದು. ಭಾಳ ಇಂಪಾರ್ಟೆಂಟ್ ಇದು. ಶಾಸ್ತ್ರದಲ್ಲಿ ಯಾವ ಕಾವ್ಯದಲ್ಲಿ ಹಾಗೆ ಹೇಳ್ಬೋದು, ಶಾಸ್ತ್ರದಲ್ಲಿ ಹಾಗೆ ಹೇಳಬಾರ್ದು. ಕಾವ್ಯದಲ್ಲಿ ಕವಿ ಹಾಗೆ ಮಾಡ್ತಾರೆ, ಏನೇ ಬರದೆ ಹೋದ್ರೆ ಮತ್ತೆ ಚಾ ವೈ ತು ಹಿ, ಚಾನ ವೈನ ತೂನ ಹೀನ ಸೇರಿಸ್ಬಿಡಿ. ಪಾದಪೂರ್ಣ ಅಂತ ಹೆಸರು ಬಗ್ಗೆ, ಪಾದಪೂರ್ಣ ಅಂದ್ರೆ ಏನೋ ಗ್ಯಾಪ್ ಮಾಡೋ ಬಿಡಿಸಿದ್ದಾಗೆ, ಗ್ಯಾಪ್ ಎಲ್ಲ ಪಣ್ಣಕ್ಕೆ ಹಾಕೋದು, ಅರ್ಥ ಏನು ಹುಡುಕ್ಬಾರ್ದು. ಅದಕ್ಕೆ ಛಂದ ಸರಿಗೆ ಹೋಗಕ್ಕೆ ಮಾಡ್ತಾರೆ. ವೇದದಲ್ಲಿ ಹಾಗೆಲ್ಲ ಹೇಳಬಾರ್ದು. ಆ ರೀತಿಯಾಗಿ ಏನೋ ಒಂದು ಅರ್ಥ ಇಟ್ಕೊಂಡು ಹೇಳಿರ್ತಾರೆ ಹೊರತು ಸುಮ್ಮನೆ ಹೇಳೋದಿಲ್ಲ. ಮಹಾರ್ಥಮೇವ ಸರ್ವಂ ಸ್ಯಾತ್, ಅದೇ ಉಚ್ಚಾರಾದ್ಯರ್ಥಮಿ ವಾ ನಾಸ್ತಿ ಕಿಂಚಿತ್ ಸ್ವರಾಧಿಕಂ, ಈ ಸ್ವರಗಳನ್ನು ಉಚ್ಚಾರಣೆ ಮಾಡೋಕೆ ಅನುಕೂಲವಾಗ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಬಾರ್ದು. ಒಂದು ಅರ್ಥ ಇರೋದಕ್ಕೆ ಹೇಳ್ತಾರೆ, ಅಕ್ಷರಗಳಾಗಲಿ ವರ್ಣಗಳಾಗಲಿ ಏನೇ ಆಗಲಿ ಅದಕ್ಕೆ ಹೇಳ್ತಾರೆ. ಮಹಾರ್ಥಮಿ ಸರ್ವಂ ಹಿ, ಎಲ್ಲ ಭಾಗದ ವಾಕ್ಯಗಳ ಪ್ರತಿಯೊಂದು ವಾಕ್ಯಕ್ಕೆ ಏನರ್ಥ ಮಾಡಬೇಕು, ಯಾವಾಗಲೂ ದೊಡ್ಡ ಅರ್ಥವನ್ನು ಮಾಡಬೇಕು. ಇಲ್ಲಿ ವೇದಗಳಲ್ಲಿ ಪ್ಲಸ್ ವೈದಿಕೇಪಿವ, ವೇದ ಸಂಬಂಧಿಯಾದ ಗ್ರಂಥಗಳೆಲ್ಲ ಏನವೋ ವೈದಿಕ ಗ್ರಂಥಗಳು. ವೇದ ಗ್ರಂಥಗಳಲ್ಲಿ ವೇದಗಳಲ್ಲಿ ವೈದಿಕ ಗ್ರಂಥಗಳಲ್ಲಿ ಅನರ್ಥಾನ ಪದ ಉಪಯೋಗಿಸ್ಬಾರ್ದು. ಲೌಕಿಕ ಗ್ರಂಥಗಳಲ್ಲಿ ಹೇಳ್ಬೋದು, ಅದನ್ನು ಬೇರೆ ಕಡೆ ಹೇಳಬಾರ್ದು ಅಂತ ಹೇಳಿದರು. ಸುಖರಂಚ ಭಾಷ್ಯ ಬರಿಬೇಕಾದ್ರೆ ವಿದ್ಯಾರಣ್ಯ ಭಾಷ್ಯ ಅಂತ ಹೇಳಿ ಸಾಯಣ ಭಾಷ್ಯ ಹೇಳ್ತಾರಲ್ಲ, ಒಬ್ಬರ ಇದು ವ್ಯರ್ಥ ಅಂತ ಬರೆದ್ಬಿಡ್ತಾರೆ ಸ್ಪಷ್ಟವಾಗಿ. ಇಲ್ಲಿ ಕಂಪ ವ್ಯರ್ಥ, ಚಕಾರ ವ್ಯರ್ಥ, ವೇದನ ಈ ರೀತಿ ಬರೆಯೋದಾದ್ರೆ ಏನರ್ಥ? ಬಹಳ ಅನ್ಯಾಯ, ಆ ರೀತಿ ಹೇಳಬಾರದು. ಸುಖರಂಚ ಅದನ್ನು ಓದಿದ್ರು ದೊಡ್ಡ ವ್ಯಾಖ್ಯಾನಕಾರ ಅಂತ ಹೇಳ್ತಾರೆ, ತಪ್ಪದು. ಸುಖರಂಚ ಬೇಸಿಕ್ ಪ್ರಿನ್ಸಿಪಲ್ಸೇ ಗೊತ್ತಿಲ್ಲ ಅಂತ ಆಗ್ತದೆ. ಆಗ ಎಷ್ಟೋ ಅರ್ಥ ಹೇಳಿರ್ಬೋದು, ಆದ್ರೆ ಮುಖ್ಯಾರ್ಥಕ್ಕೆ ತೊಂದರೆ ಮಾಡಿಬಿಟ್ಟಾಗ ಅದಕ್ಕೆ ಮಹತ್ವ ಹೋಗ್ಬಿಡುತ್ತೆ. ಸುಖರಂಚ ಸರ್ವಪದಾನಾಮ ಅನರ್ಥಕತ್ವ ಕಲ್ಪನಂ, ಇನ್ನು ಕಣ್ಣು ಮುಚ್ಚಿಕೊಂಡು ಅನರ್ಥಕ ಅಂತ ಹೇಳಿದ್ರೆ ಎಲ್ಲ ಅನರ್ಥಕ, ನಿಮ್ಮ ಗುರುಗಳು ಮಾತ್ರ ಅನರ್ಥ ಅಂತ ಹೇಳ್ಬಿಡು ಸಾಕು. ಸರ್ವ ಪದಾರಾಮ್ ಅನರ್ಥಕತ್ತ ಕಲ್ಪನ ಸುಖರಂ, ಯಾವ್ದು ನಮಗೆ ಅನನುಕೂಲ ಅದು ಅನರ್ಥ ಅಂದ್ಬಿಟ್ಟೆ ಮುಗಿದಷ್ಟೇ. ಯಶ್ಚ ವಾಕ್ಯೈಹಿ ಅರ್ಥವತ್ವಂ ಪ್ರತೀಯತೆ, ಅದಕ್ಕೆ ಸಿಟ್ಟು ಬಂತು. ವಿದ್ಯಾರ್ಣರು ಏನು ಹೇಳಿದ್ರು, ಇದು ಬಾಲವಾಕ್ಯೇನ ಕಿಮ್ಮೆ ಅಂತ ಆಚಾರ ಮಾತು ಹೇಳಿದ ತಕ್ಷಣ ಬಾಲಬುದ್ಧಿಸ್ತೋಮೇವ ಅಂತ ಹೇಳಿ ಖಂಡನೆ ಮಾಡಿದ್ರು. ಈ ಮಾತು ನೆನ್ಪಿಟ್ಟುಕೊಂಡ್ರೆ ಎಂದು ಕೂಡ ವೇದ ಆಚಾರ ಮಾತು ವೈದಿಕ. ಯಾಕೆ ಇಟ್ಕೋತಾರೆ ಅಂದ್ರೆ ನಮ್ಮ ತಪ್ಪದು ಒಂದು, ನಮ್ಮವ್ರಿಗೂ ಏನ್ ಮಾಡ್ತಾರೆ ಯಾವ್ದನ್ನು ಕೂಡ ನಮ್ಮವರೇ ಕೆಲಸ ತೂಕಾಡಿಸ್ತಾರೆ ಹೋಗಿಬಿಡ್ತಾರೆ. ಭಾರಿ ಅದ್ಭುತ ವ್ಯಾಖ್ಯಾನ ಬರೋದು ಪಜಿತ ಆಗ್ಬಿಡುತ್ತೆ ಜನಗಳಿಗೆ, ಅದು ಕನ್ಫ್ಯೂಷನ್ ಆಗುತ್ತೆ. ಆಚಾರ ವಾಕ್ಯದಲ್ಲಿ ನಿಷ್ಠೆಯಿಂದ ಹೇಳೋದು ಬಹಳ ಕಷ್ಟ, ತುಂಬ ಜನ ಹೇಳೋದಿಲ್ಲ ಅದನ್ನ. ಯಾವುದೋ ಪಬ್ಲಿಕ್ ಪ್ಲಾಟ್ಫಾರಂಗಳಲ್ಲಿ ಅವರು ಅದು ಹೇಳಿದ್ದೇನು ಪಬ್ಲಿಕ್ ಫಾರಂ ಮೆಚ್ಚಕ್ಕೋಸ್ಕರವಾಗಿ ಆ ಮಾತು ಹೇಳಿಬಿಡ್ತಾರೆ, ತುಂಬ ತಪ್ಪು. ಆ ರೀತಿ ಹೇಳಿದರೆ ತಪ್ಪುಗಳಿವೆ. ಅದಕ್ಕೆ ಆಚಾರ ಉಪಭಾಷೆ ಯಾತಕ್ಕೆ ಬರೋದ್ರು, ಅವ್ರ ವ್ಯಾಖ್ಯಾನ ಸರಿ ಇಲ್ಲ ತೋರಿಸ್ಲಿಕ್ಕೆ ಬರೋದು. ಅದು ಟೀಕಾದ್ರೆ ಟೀಕಾರ ಎಷ್ಟೋ ಕಡೆ ತೋರಿಸ್ತಾರೆ, ರಾಯರು ತೋರಿಸ್ತಾರೆ, ಅದೆಲ್ಲ ತೋರಿಸಿದ ಮೇಲೆ ಇವರಿಗೆ ಅರ್ಥ ಆಗಿಲ್ಲ ಅಂದರೆ ಉಪಯೋಗ ಇಲ್ಲ ಅಂತ ಅರ್ಥ. ಯಶ್ಚ ವಾಕ್ಯೈರ್ ಅರ್ಥವತ್ವಂ ಪ್ರತೀಯತೆ ತೇಷಾಮಪಿ ಅನರ್ಥಕತ್ವಮೇವ ಸ್ಯಾದ್ ವಿಷಯ. ಕಳ್ಳ ಒಂದು ಕೊಡದು ಒಳಗೆ ಹೋಗಿರ್ತಾನೆ ಗೋಡೆ ಒಳಗೆ, ಅದನ್ನು ಆಪ್ರೇಷನ್ ಮಾಡಿ ಎಷ್ಟು ಚೆನ್ನಾಗಿ ಕೊರೆದೇ ಅನ್ನೋ ಆಪ್ರೇಷನ್ ಮಾಡಿದ್ರೆ ಹಾಗ ಹಾಗೆ ಎಷ್ಟು ನೀಟಾಗಿ ಕೊರೆದಿದ್ದಾನೆ, ಎಷ್ಟು ಶಬ್ದ ಕೂಡ ಆಗಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೊಡೆದಾಗ ಕುತ್ಕೊಂಡ್ರೆ ಪರ್ಫೆಕ್ಟ್ ಕಳ್ಳ ಆಗ್ತಾ ಇರ್ತಾನೆ ಹೊರತು ಅದರಿಂದ ಪೂಜ್ಯತೆ ಬರೋದಿಲ್ಲ. ಅದಕ್ಕೆ ದೀಕ್ಷೆ ನಿಷ್ಠೆ ಅಂದ್ರೆ ಅದು ಯಾವುದೇ ಒಂದು ಅಪಚಾರ ಕೂಡ ಸಹಿಸಬಾರ್ದು. ಅದು ಪರವಾಗಿಲ್ಲ, ಹೊಂದಾಣಿಕೆ ಮಾಡಿ ಶಾಸ್ತ್ರ ಹೋಯ್ತು ಅಲ್ಲಿ. ಹೊಂದಾಣಿಕೆ ಮಾಡ್ಕೊಂಡು ಹೊರಟ ಧರ್ಮ ಶಾಸ್ತ್ರ ಉಳಿಬೇಕಾದ್ರೆ ಆ ನಿಷ್ಠೆ ಇರಬೇಕು. ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎಂದು ಧರ್ಮರಾಜರು ಕಾಂಪ್ರಮೈಸ್ ಮಾಡ್ಕೊತಾ ಇದ್ರು, ವಿವೇಚನೆ ಮಾಡ್ಕೊಳ್ಳಿಲ್ಲ. ದುರ್ಯೋಧನಾದಿಗಳಿಗೆ ಸಾಧ್ಯ ಮಾಡ್ತೇನೆ ಅಂದ್ರೆ ಕೊಡೋದಿಲ್ಲ ಅಂತ ಹೇಳಿದರು. ಅದು ನಿಷ್ಠೆ ಅದು, ಯಾವ ಹೋಗ್ಲಿ ಬಿಡು ಈ ಮೂಡಲ್ಲಿ ಯಾರೇನು ಮಾಡ್ತಾರೆ ಹೋಗ್ಲಿ ಬಿಡು ಅಂತ ಹೇಳಿ ಅನ್ಬೋದಾಗಿತ್ತು ಅನ್ನೋದಿಲ್ಲ. ಧರ್ಮನೇ ಬೇರೆ, ಅಭಿಮಾನನೇ ಬೇರೆ, ಅದು ಕಬ್ಬಾಣ ಒಂದಕ್ಕೊಂದು ಇದು ಮಾಡೋಕ್ಕೆ ಹೋಗಬಾರ್ದು. ಯೈಶ್ಚ ವಾಕ್ಯೈರ್ ಅರ್ಥವತ್ವಂ ಪ್ರತೀಯತೆ ತೇಷಾಮಪಿ ಅನರ್ಥಕತ್ವಮೇವ ಸ್ಯಾದ್ ವಿಶೇಷಾಭಾವಾತ್. ನೀವು ಹೀಗೆ ಹೇಳೋದಾದರೆ ವಾಕ್ಯಗಳಿಗೆ ಅರ್ಥ ಇದೆ ಅಂತ ಹೇಳೋದಾದರೆ ಅದಕ್ಕೂ ಅರ್ಥ ಇಲ್ಲ ಅಂತ ಹೇಳಿದ್ರೆ ಆಯ್ತಲ್ಲ, ಏನು ದೊಡ್ಡ ವಿಚಾರ ಇಲ್ಲ. ಇಲ್ಲ ಹಾಗೆ ಹೇಳಬಾರ್ದು, ಇದಕ್ಕೂ ಹಾಗೆ ಹೇಳಬಾರ್ದು. ನಚ್ಚೆ ಮಾನುಷ ವಾಕ್ಯೇನ ವೇದ ಪದಾನಾಮ ಅನರ್ಥಂ ಅನರ್ಥಕ್ಯಂ ಕಲ್ಪ್ಯಂ. ನಿಮ್ಮ ಗುರುಗಳು ಮನುಷ್ಯ, ಆತನ ಮಾತನ್ನು ಇಟ್ಕೊಂಡು ವೇದ ಪದಗಳ ಅನರ್ಥಕ್ಕೆ ಹೇಳ್ತೀಯಾ, ಹೇಳಬಾರ್ದು. ವೇದ ವಾಕ್ಯಗಳನ್ನು ಸಪೋರ್ಟ್ ಮಾಡಿ ವೇದ ವಾಕ್ಯಗಳು ಹೇಳಬೇಕು, ವೈದಿಕ ವಾಕ್ಯ ಕೊಡಬೇಕೇ ಹೊರತು. ಕಾರಣ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಯಾರೋ ಒಬ್ಬನು ಬಂದು 100 ಜನ ಲಾಯರ್ ಹೇಳಿದ್ರು ಬೆಲೆ ಇಲ್ಲ ಅದಕ್ಕೆ. ಇನ್ನು ಉಳಿದೋ ಹೇಳಿದಾರಲ್ಲ, ಲಾಯರ್ ಹೇಳಿದ್ರು ಜಡ್ಜ್ಮೆಂಟ್ ಬಂದಮೇಲೆ ಯಾರ ಮಾತಿಗೆ ಬೆಲೆ? ಈಗ ಜಡ್ಜ್ಮೆಂಟ್ಗೆ ಬೆಲೆ ಇರು. ಇನ್ನು ಕಾಮನ್ ಪೀಪಲ್ ಮಾತಿಗೆ ಏನೇನೂ ಬೆಲೆ ಇರೋದಿಲ್ಲ. ಅಂಥ ಹೊತ್ತಿನಲ್ಲಿ ಈ ಪಾರ್ಲಿಮೆಂಟಲ್ಲಿ ಬಿಲ್ ಮಾಡ್ತಾರೆ, ವಿಧಾನಸಭೆ ಇದನ್ನು ಮಾಡ್ತಾರೆ. ಹಾಗೆ ಪಬ್ಲಿಕ್ ನೀವು 100 ಜನ ಹೇಳಿದ್ರು ಬೆಲೆ ಇಲ್ಲ ಅದಕ್ಕೆ. ಅವ್ರೇನಿಷ್ಟ 200-300 ಜನ ಬಗ್ಗೆ ಅದೇ ಸಿದ್ಧಾಂತನೇ ಹೊರತು ಇವ್ರ ಮಾತಿಗೆ ಬೆಲೆ ಇಲ್ಲ. ಸೊ ವೇದ ವೈದಿಕ ಅಂದರೆ ಹಾಗೆ. ಅದಕ್ಕೆ ಮಾನುಷ ವಾಕ್ಯೇನ, ಈ ಮಾನುಷ ವಾಕ್ಯ ಅಂದರೆ ನಾನ್ ಮೆಂಬರ್ ಅಂತ ತಿಳ್ಕೊಳ್ಳಿ. ನಾನ್ ಮೆಂಬರ್ ಮಾತಾಡಿದ್ರೆ ಬೆಲೆ ಇಲ್ಲ ಅದು. ಮೆಂಬರ್ ಮಾತಾಡಿದ್ರೆ ಅಲ್ಲಿ 8 ಜನ ರೆಪ್ರೆಸೆಂಟ್ ಮಾಡ್ತಾನು, ಎಂ ಪಿ ಮಾತಾಡಿದ್ರೆ 100,000 ಜನ ರೆಪ್ರೆಸೆಂಟ್ ಮಾಡ್ತಾನೆ, ಎಮ್ ಎಲ್ ಎ ಮಾತಾಡಿದ್ರೆ 100,000 ಜನ ರೆಪ್ರೆಸೆಂಟ್ ಮಾಡ್ತಾನೆ. ಒಬ್ಬನು ಮಾತ್ರ ಒಬ್ಬನೇ ಮಾತಾಡ್ತಾನೆ ಅಷ್ಟೇ. ಅದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ. ನಚ್ಚೆ ಮಾನುಷ ವಾಕ್ಯೇನ ವೇದ ಪದಾನಾಮ ಅನರ್ಥಕ್ಯಂ ಕಲ್ಪ್ಯಂ. ಮಾನುಷ ವಾಕ್ಯಗಳಿಂದ ವೇದ ಪದಗಳಿಗೆ ಅನರ್ಥಕ್ಯವನ್ನು ಹೇಳಬಾರದು. ಅನರ್ಥಕ್ಯ ಅಂದರೆ ಅರ್ಥ ಇಲ್ಲದಿರುವಿಕೆ, ಅರ್ಥ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರದು. ನಿರರ್ಥಕತ್ವ ಶ್ರುತಿ ವಿಪ್ರತಿಷಿದ್ಧಂಚ ಇತ್ಯಾಹ ಉಕ್ತಂಚ ಇತಿ. ವೇದ ವಾಕ್ಯಗಳಿಗೆ ಅರ್ಥ ಇಲ್ಲ ಅನ್ನೋ ಮಾತು ವೇದವ್ಯಾಸ ಹೇಳಿರ್ತಕ್ಕಂಥ ಮಾತಿಗೆ ವಿರುದ್ಧ ಅಂತ ಹೇಳೋದಕ್ಕೆ ಉಕ್ತಂಚ ಭಗವತಾ ವ್ಯಾಸೇನ ಉಚ್ಚಾರಾಧ್ಯರ್ಥಮಿತಿ ಛಂದೋಭಂಗಭಯೇನ ಯೋಗಪೂರಣಾರ್ಥಮಿತ್ಯರ್ಥ. ಛಂದೋಭಂಗ ಆಗತ್ತೆ ಅಂತ ಹೇಳಿ ಸೇರಿಸ್ತಾರೆ ಅಂತ ವೇದಗಳಿಗೆ ಹೇಳೋಕ್ಕೆ ಹೋಗೋದು ಬಹಳ ತಪ್ಪು. ಸ್ವರಾಧಿಕಂ ಸರ್ವಂ ಮಹಾರ್ಥಮೇವ ಇತ್ಯರ್ಥ. ಸ್ವರಮಾದರ ಎಲ್ಲವೂ ಕೂಡ ದೊಡ್ಡ ಅರ್ಥವನ್ನೇ ಹೇಳ್ತಾ ಇದೆ. ಅತಿಪ್ರಸಂಗ ಪರಾಹತಂಚ ಇತ್ಯಾಹ ಸುಖರಂಚೆ. ಸುಮ್ಮ ಸುಮ್ಮನೆ ಅರ್ಥ ಮಾಡೋದ್ರೆ ಯಾವುದು ನಮ್ಗೆ ಅನುಕೂಲ ಅಲ್ವೋ ಅದನ್ನು ವೇಸ್ಟ್ ಅಂದ್ಬಿಟ್ರೆ ಆಗೋಯ್ತಷ್ಟೇ. ಉಪೇತಿ ಉಪಸರ್ಗಸ್ಯ ನಿರರ್ಥಕತ್ವೇ ಈಕ್ಷೇತ ಇತ್ಯಾದಿ ಪದಾನಾಮಪಿ ನಿರರ್ಥಕತ್ವಂ ಸ್ಯಾತ್ ಅವಿಶೇಷಾದಿತ್ಯರ್ಥ. ಉಪ ಅಂಬೋದು ವೇಸ್ಟ್ ಆದರೆ ಈಕ್ಷೇತ ಅಂಬೋದೇ ವೇಸ್ಟ್ ಆಗಿದ್ರೆ ಅಂಥೇಳಿದ್ರೆ ಏನು ಹೇಳ್ತೀಯ? ಹಾಗೆ ಹೇಳಬಾರ್ದು, ಈಗೂ ಹೇಳಬಾರ್ದು. ಅದು ವೇದವಾಕ್ಯ ಹೇಳಬಾರ್ದು ಅಂತ ಹೇಳಿದ್ರೆ ಇದು ವೇದವಾಕ್ಯ ಆದ್ದರಿಂದ ಹೇಳಬಾರ್ದು. ನಾನು ಈಕ್ಷೆ ದರ್ಶರಾಕಾಂಗ ದರ್ಶರಾಂಗಯೋ ದರ್ಶರಾಂಕನಯೋಹೋ ಇತ್ಯಾದಿ ತದ್ವ್ಯಾಖ್ಯಾಪರ ವಾಕ್ಯೈ ಅರ್ಥವತ್ವಂ ತೇಷಾಮಿತ್ಯತಃ ಯೇಷ್ಯ ವಾಕ್ಯ ಈ ರೀತಿ. ಹಾಗೆ ಯಾಕೆ ಹೇಳಬಾರ್ದು ಅಂದರೆ ಈಕ್ಷ ದರ್ಶರಾಕಾಂಕ್ಷಯೋಹೋ ಅಂಥೇಳಿ ಕೋಶ ಇದೆ, ಅದಕ್ಕೆ ಅರ್ಥ ಇದೆ ಅಂದರೆ ಇದಕ್ಕೂ ಹಾಗೆ ಇದೆ. ದ್ವಿತೀಯಂ ದೂಷಯತಿ ನಚ ಮಾನುಷೇತಿ. ನಾನು ಉಪಸರ್ಗಾಹಿ ಧಾತುಲೀನಸ್ಯ ಅರ್ಥಸ್ಯ ವ್ಯಂಜಕ ಅನರ್ಥಾಂತರ ಪ್ರತಿಪಾದಕ ಇತಿ ಭವದ್ಭಿ ಅಂಗೀಕೃತ ಜ್ಯೋತಿ ಚರಣಾಭಿಧಾನಾತ್ ನ ಭಾವೋ ಅನುಪಲಬ್ಧೇ ಕೃಷ್ಣಾವಾವರಣತಶ್ಚಾಸೀತ್ ಉತ್ಕೃಷ್ಟ ಕೃಷ್ಣಾಸಾವರಣತಶ್ಚಾಸೀತ್ ಉತ್ಕೃಷ್ಟತ್ವಾಚ್ಚ ಯೋಷಿತಾಂ ಇತ್ಯಾದೌ ತದವಗಮಾತ್. ನೀವು ಹೇಳಿದ್ದೀರಿ, ಉಪಸರ್ಗಾಹಿ ಧಾತುಲೀನಸ್ಯ ಅರ್ಥಸ್ಯ ವ್ಯಂಜಕ ಅನರ್ಥಾಂತರ ಪ್ರತಿಪಾದಕಾಹ ಇತಿ. ಯಾವಾಗಲೂ ಕೂಡ ಉಪಸರ್ಗಗಳು ಏನು ಮಾಡುತ್ತೆ ಅಂದರೆ ಧಾತುವಿನೊಳಗಿರ್ತಕ್ಕಂಥ ಅರ್ಥವನ್ನು ಹೊರಗೆ ಹಾಕುತ್ತೆ ಅಂತ ನೀವು ಹೇಳಿದ್ದೀರಿ ಅಂತ ವಾಕ್ಯ ಕೋಟ್ ಮಾಡ್ತಾರೆ. ಇತ್ಯಾದೌ ತದಗಮಾತ್ ಸುಧಾದೌ ತಥಾ ವ್ಯಾಖ್ಯಾತತ್ವ. ಸುಧಾದಿ ಗ್ರಂಥಗಳಲ್ಲಿ ಯಾವುದೇ ಉಪಸರ್ಗ ಧಾತುಲೀನಸ್ಯ ಅರ್ಥಸ್ಯ ವ್ಯಂಜಕ, ಧಾತುವಿನ ಒಳಗಿರತಕ್ಕಂಥ ಅರ್ಥವನ್ನು ವ್ಯಂಜಕ ಅಂದರೆ ಹೊರಗೆ ಹಾಕುತ್ತೆ ಅಂತ ಹೇಳಿದ್ದೀರಿ. ತಥಾಚ ಉಪ ತಥಾಚ ಉಪ ಇತಿ ಉಪಸರ್ಗೋ ಅಪಕ್ಷಿ ಅಪಿ ಈಕ್ಷಣಸ್ಯ ಸಮ್ಯಕ್ತ್ವ ಲಕ್ಷಣಾರ್ಥ ವಿಶೇಷಕ ಏವ. ತಥಾಚ ಉಪೇಕ್ಷಣಂ ನಾಮ ಉಪಪನ್ನತೆಯ ಈಕ್ಷಣಂ ಸಮ್ಯಗ್ ಈಕ್ಷಣಮೇವ ಪರ್ಯವಶ್ಯತಿ. ತರ್ಕತಾಂಡವೋಕ್ತ ರೀತಿಯ ಉಪಸರ್ಗಸ್ಥ ಉಪಸರ್ಗಸ್ಯ ಅರ್ಥಾಂತರಪರತ್ವೇಪಿ ಈಕ್ಷತಿ ಈ ಕ್ಷಣಮಾಹ ಉಪಸರ್ಗ ಉಪಪನ್ನತ್ವಂ ಅಥೋ ನಾನರ್ಥಕ್ಯಮಿತಿ ಚೇನ್ನ. ತಥಾತ್ವೇ ಪ್ರೇಕ್ಷೇತ ಸಮೀಕ್ಷೇತ ಇತ್ಯಾದಿ ಉಪಸರ್ಗ ಪ್ರಯೋಗ ಸ್ಯಾನ್ ನಾ ಉಪೇತಿ. ತಸ್ಯ ಸಮೀಪೇ ಶಕ್ತತ್ವಾತ್ ತಸ್ಯ ಉಪವ್ಯಾಖ್ಯಾನಂ ಇತ್ಯಾದೌ ಅಪಿ ತಸ್ಯ ಓಂಕಾರಸ್ಯ ಉಪಸಮೀಪೇ ಶಕ್ಯತೆಯ ವಿದ್ಯಮಾನಸ್ಯ ಅರ್ಥಸ್ಯ ವ್ಯಾಖ್ಯಾನಂ ಕ್ರಿಯತೆ. ನತು ಶಕ್ಯಾರ್ಥತ್ವ ವ್ಯವಹಿತಸ್ಯ ಲಾಕ್ಷಣಿಕಾರ್ಥಸ್ಯ ಇತಿ ಅರ್ಥ ಅಂಗೀಕಾರ. ಐಕ್ಯೇನ ಈಕ್ಷಣಸ್ಯ ಅನುಪಪನ್ನತ್ವೇನ ಸಮೀಕ್ಷಣತ್ವಾಭಾವಾಚ್ಯ ಇತಿ ಭಾವ. ಅದಕ್ಕೆ ಹೇಳ್ತಾರೆ, ಹೌದು ಸರಿಯಾಗಿ ಹೇಳಿದ್ದೇವೆ. ಅಲ್ಲಿ ಸುಧಾದವು ತಥಾ ವ್ಯಾಖ್ಯಾತತ್ವ ಉಪಸರ್ಗಗಳಿಗೆ ಧಾತುವಿನರ್ಥ ಹೊರಗಾಗ ಶಕ್ತಿ ಇದೆ ಅಂತ ಹೇಳಿದರೆ ಈಕ್ಷೇತ ನೋಡಬೇಕು, ಉಪ ಈಕ್ಷೇತ ಹತ್ತಿರದಲ್ಲಿ ನೋಡಬೇಕು, ಅದರಲ್ಲಿದ್ದ ಅರ್ಥನೇ ಹೊರಗಾಗ ಸರಿಯಾಗಿ ಇದೆ, ಏನು ವಿರೋಧ ಇಲ್ಲ ಅಂತ ಹೇಳಿದರು. ತಥಾಚ ಉಪ ಇತಿ ಉಪಸರ್ಗೋ ಅಪಿ ಈಕ್ಷಣಸ್ಯ ಸಮ್ಯಕ್ತ್ವ ಲಕ್ಷಣ ಅರ್ಥ ವಿಶೇಷಕ ಏವ. ಉಪ ಅನ್ನೋದು ಈಕ್ಷೇತ ಅನ್ನೋದು ನೋಡಬೇಕು ಅಂತ ಅರ್ಥ, ಉಪ ಅಂದರೆ ಸರಿಯಾಗಿ ನೋಡಬೇಕು ಅಂತ ಅರ್ಥ. ಸರಿಯಾಗಿ ಅಂದರೆ ಏನು, ದೇವರು ಹತ್ತಿರದಲ್ಲಿದ್ದಾನೆ ಸರಿಯಾಗಿ ನೋಡಬೇಕು ಅಂತಲೇ ಅರ್ಥ. ನಿನ್ನ ಅರ್ಥದ ಪ್ರಕಾರ ನಮ್ಮ ಪ್ರಕಾರನೇ ಆಗತ್ತೆ. ತಥಾಚ ಉಪೇಕ್ಷಣಂ ನಾಮ ಉಪಪನ್ನತೆಯ ಈಕ್ಷಣಂ ಸಮ್ಯಗೀಕ್ಷಣಮೇವ ಪರ್ಯವಶ್ಯತಿ. ಅದಕ್ಕೆ ಉಪಪನ್ನ ಶಬ್ದಕ್ಕೆ ಉಪಶಬ್ದಕ್ಕೆ ಸರಿಯಾಗಿ ನೋಡೋದು ಅರ್ಥ ಮಾಡ್ಕೊಂಡು ನೋಡೋದು ಅಂತಲೇ ಅರ್ಥ. ಅದು ನಮ್ಮ ಪರನೇ ಇದೆ. ಅವನೇನು ಮಾಡ್ತಾನೆ ಅಂದರೆ ಸರಿಯಾಗಿ ನೋಡೋ ಐಕ್ಯನ ಸರಿಯಾಗಿ ನೋಡೋದು ಅಂತ ಅರ್ಥ ಮಾಡ್ತಾನೆ. ಐಕ್ಯನ ಸರ ನೋಡೋದಲ್ಲ, ದೇವರ ಹತ್ರ ಇದ್ದಲ್ಲ ಆತನ ಸರಿಯಾಗಿ ನೋಡೋದು ಅಂತ ಅರ್ಥ. ತರ್ಕತಾಂಡವೋಕ್ತ ರೀತಿಯ ತರ್ಕತಾಂಡವದಲ್ಲಿ ಈ ಭಾಗ ಉಪಸರ್ಗಗಳಿಗೆ ಅರ್ಥ ಇದೆಯೋ ಇಲ್ವೋ ಒಂದೊಂದೇ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಬೇರೆ ಮತದಲ್ಲ. ಅಲ್ಲಿ ಹೇಳ್ಬೇಕಾದ್ರೆ ವ್ಯಾಸರಾದರು ಹಾಗೆ ಹೇಳಿದ್ದಾರೆ, ತಥಾತ್ವೇ ಪ್ರೇಕ್ಷೇತ ಸಮೀಕ್ಷೇತ ಇತ್ಯಾದಿ ಉಪಸರ್ಗ ಪ್ರಯೋಗ ಶಾನ್ನ ಉಪೇತಿ. ಇಲ್ಲದೆ ಹೋಗಿದ್ರೆ ಪ್ರೇಕ್ಷೇತ ಅಂತ ಪದ ಇದೆ, ಸಮೀಕ್ಷೇತ ಅಂತ ಪದ ಇದೆ. ಪ್ರ ಅಂಬೋದು ಒಂದು ಉಪಸರ್ಗ, ಸಮ್ ಅನ್ನೋದು ಇನ್ನೊಂದು ಉಪಸರ್ಗ. ಅದಕ್ಕೆ ಪ್ರೇಕ್ಷೇತ ಅಂದರೆ ನೋಡು ಅಂತ ಅರ್ಥ, ಸಮೀಕ್ಷೇತ ಚೆನ್ನಾಗಿ ನೋಡು ಅಂತ ಅರ್ಥ. ಉಪಸರ್ಗ ಎಷ್ಟು ವ್ಯತ್ಯಾಸ ಬರುತ್ತೆ ಹೇಳಿಲ್ಲ, ಆಹಾರ ವಿಹಾರಾದಿಗಳಲ್ಲಿ ಬಂತಲ್ಲ ಹಾಗೆ. ತಸ್ಯ ಇದರಲ್ಲಿ ನಿಯಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಉಪಸರ್ಗೇಣ ಧಾತ್ವರ್ಥ ಬಲಾತ್ ಅನ್ಯತ್ರ ನೀಯತೆ. ಉಪಸರ್ಗದಿಂದ ಧಾತುವಿನ ಅರ್ಥ ಬೇರೆ ಬೇರೆ ಕೊಡುತ್ತೆ ಅಂತ ಅರ್ಥ. ನೋಡಿ, ಆಹಾರಕ್ಕೂ ಸಂಹಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಆಹಾರಕ್ಕೂ ಸಂಹಾರ ಎಷ್ಟು ವ್ಯತ್ಯಾಸ ಇದೆ. ಯಾಕೆ ಯಾತ ಪೂರ್ತಿ ಏನೇನೋ ಅರ್ಥ ಕೊಟ್ಬಿಡುತ್ತೆ ಉಪಸರ್ಗದ ಶಕ್ತಿ. ಉಪಸರ್ಗಗಳಿಗೆ ಅರ್ಥನೇ ಇಲ್ಲದೆ ಹೋಗಿದ್ರೆ ಆ ರೀತಿ ಮಾಡ್ತಿತ್ತ ಅದು. ಸೊ ಇಲ್ಲೇ ನೋಡಿ, ವೀಕ್ಷೇತ ಪ್ರೇಕ್ಷೇತ ಉಪೇಕ್ಷೇತ ಸಮೀಕ್ಷೇತ ಎಷ್ಟು ಅರ್ಥ ಬರುತ್ತೆ ಅದರೊಳಗೆ. ಆದ್ದರಿಂದ ಉಪಸರ್ಗ ಅರ್ಥ ಇದೆ ಅಂತ ಹೇಳೋದಕ್ಕೆ ಮಾತಾಡಿದ್ದಾರೆ ಹೊರತು ನಮ್ಮ ಪರಮನೇ ಇರೋದು. ತತ್ ಹೌದು ಎರಡೇ ಸರಿಯಾಗಿ ಹೆಚ್ಚಾಗಿ ನೋಡು, ಸರಿಯಾಗಿ ನೋಡು ಹೆಚ್ಚಾಗಿ ನೋಡು. ಸೊ ಬೇರೆ ಆಯ್ತಾಗ ಮತ್ತೆ ಮತ್ತೆ ಸಮೀಕ್ಷೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಮಾಡಕ್ಕೆ ಹೊರಟಾಗ ಸಮ್ ಸರಿಯಾಗಿ ಪ್ರಾಪಕರ್ಷೇಣ ಸರಿಯಾಗಿ ಅಂದರೆ ಕ್ಲಾರಿಟಿ, ಪ್ರಾ ಅಂದರೆ ಇನ್ನೂ ಹೆಚ್ಚು ಹತ್ತಿರ ಹೋಗಿ ನೋಡೋದು. ಆದ್ದರಿಂದ ಸರಿಯಾಗಿ ಇದ್ದರು ಸಂದರ್ಶನ ದರ್ಶನ ಸಂದರ್ಶನ ದರ್ಶ ದೂರದಿಂದ ನೋಡಿದ ದರ್ಶನ, ಹತ್ತಿರ ಕ್ಲಿಯರ್ ಆಗಿ ನೋಡಿದ ಸಂದರ್ಶನ, ಏನು ಸಂದಿಲ್ಲ. ಆಮೇಲೆ ಹಿಂದೆ ಸಂಪ್ರೇಕ್ಷಣ ಮಾಡಿದ ಸಮೀಕ್ಷಣ ಪ್ರೇಕ್ಷಣ ನೋಡೋದು ಸರಿಯಾಗಿ ನೋಡೋದು ದಿಟ್ಟಿಸಿ ನೋಡೋದು ಅಂತೀವಲ್ಲ ಹಾಗೆ. ಆದ್ದರಿಂದ ಅದಕ್ಕೆ ಅರ್ಥ ಇದೆ ಸಮೀಪೆ ಶಕ್ಯತೆಯ ಸಮ್ಯಕ್ ಸಮ್ಯಕ್ ಅಂತಲೇ ಅರ್ಥ. ಅದಕ್ಕೆ ಸಂಬಂಧ ಸರಿಯಾದ ಸಮ್ಯಕ್ ಅಂತ ಹೇಳೋದಕ್ಕೆ ಸಂಬಂಧ ಕರೆಯೋದು. ಸಂಪ್ರಣಮ್ಯ ಸಮ್ಯಕ್ ಪ್ರಣಾಮವನ್ನು ಮಾಡಿ ಅಚ್ಚ ಎಷ್ಟೋ ಸಂಪ್ರಣಮ್ಯ ಪ್ರಭಕ್ಷಾಮಿ ಪ್ರಮಾಣಾನ ಸ್ವಲಕ್ಷಣಂ ಅಂತಲೇ ಹೇಳಿರೋದು. ಕ್ರಿಯತೆ ನತು ಶಕ್ಯಾರ್ಥ ವ್ಯವಹಿತಸ್ಯ ಲಾಕ್ಷಣಿಕ ಅರ್ಥಸ್ಯ ಇತ್ಯರ್ಥ ಅಂಗೀಕಾರ. ಶಕ್ಯಾರ್ಥ ಬೇರೆ ಲಾಕ್ಷಣಿಕ ಅರ್ಥ ಬೇರೆ. ಯಾವ ಅರ್ಥ ಅಲ್ಲೇ ಇದೆಯೋ ಅದನ್ನು ಹೇಳಬೇಕಾದ್ರೆ ಅದು ಬಿಟ್ಟು ಲಾಕ್ಷಣಿಕ ಅರ್ಥ ಹೇಳಬಾರ್ದು. ಯಾವಾಗ ಶಕ್ಯಾರ್ಥ ಅಂದರೆ ವಾಚ್ಯಾರ್ಥ ಕೊಡೋದಿಲ್ಲ, ಅವಾಗ ಏನು ಮಾಡಬೇಕು, ಅಷ್ಟು ಇಲ್ಲೇ ಸರಿಯಾಗಿ ಕೊಡುತ್ತೆ, ಮತ್ತೆ ಬೇರೆ ಅರ್ಥ ಯಾಕೆ ಮಾಡ್ತೀಯ ಅದಕ್ಕೀಗ? ಐಕ್ಯೇನ ಈ ಕ್ಷಣಸ್ಯ ಅನುಪಪನ್ನತ್ವೇನ, ಮತ್ತೆ ನಾವು ಹೇಳೋ ಅರ್ಥ ಹೊಂದೋದಿಲ್ಲ, ನೀನು ಹೇಳೋ ಅರ್ಥ ಹೊಂದೋದಿಲ್ಲ, ಐಕ್ಯ ಹೇಳೋ ಅರ್ಥ ಹೊಂದೋದಿಲ್ಲ, ಹತ್ರ ಎಂಬ ಅರ್ಥ ಸರಿಯಾಗಿ ಹೊಂದುತ್ತೆ. ಸಮೀಕ್ಷಣ ಅವಳು ಹೊಂದದೆ ಹೋದಾಗ ಬೇರೆ ಅರ್ಥ ಮಾಡೋದು, ಹೊಂದಿದಾಗ ಬೇರೆ ಅರ್ಥ ಮಾಡಿದರೆ. ಸಮೀಕ್ಷಣತ್ವ ಅಭಾವಾಚ್ಯ ಸೈಕ್ಯ ಐಕ್ಯೇನ ಈ ಕ್ಷಣಸ್ಯ ಅನುಪಪನ್ನತ್ವೇನ ಸಮೀಕ್ಷಣತ್ವ ಅಭಾವಾಚ್ಯ ಇತಿ ಭಾವ. ಸಮೀಕ್ಷಣತ್ವ ಪ್ರಸಕ್ತಿ ಅಲ್ಲಿಲ್ಲ. ಜೀವೇಶ್ವರ ಐಕ್ಯಾಂಗೀಕಾರೇ ಯೋ ಹಂ, ಸೊ ಯೋ ಬಿಡಿಸ್ಬಿಟ್ಟಿದೆ, ಹಾಗೆ ಬಿಡಿಸ್ಬಾರ್ದು. ಯೋ ಹಂ, ಯೋ ಹಂಸ ಆಗಿಬಿಟ್ಟಿದೆ ಅದು, ಯೋ ಓ ಯೋ ಅಹಂ ಮಾಡಿ ಅಲ್ಲಿ ಬಿಡಿಸ್ಬೇಕು ಆಮೇಲೆ. ಯೋ ಹಂ ಸೋ ಸೌ ಇತ್ತೇವ ಪುರ್ಯತೆ ಪುನರ್ಯೋಸೌ ಸೋಹಬಿತಿ ವ್ಯರ್ಥಂ. ಜೀವೇಶ್ವರ ಐಕ್ಯ ಹೇಳೋ ಉದ್ದೇಶ ಏನಾದರೂ ಮಾತಿಗಿದ್ದಿದ್ರೆ ಯೋಹಂ ಸೋ ಸೌ ಅಷ್ಟೇ ಹೇಳ್ತಿದ್ರು, ಮುಂದೇನಿದೆ ಪುನರ್ಯೋಸೌ ಸೋಹಂ ಅಂತ ಈ ರೀತಿ ರಿಪೀಟ್ ಮಾಡ್ತಿರಲಿಲ್ಲ. ಇದು ವ್ಯರ್ಥಂ, ವ್ಯರ್ಥ ಆಗಲಿ ಅಂತ ನೀನು ಸ್ವರನ ಪುಸ್ತಕ ವ್ಯರ್ಥ ಅಂದಿದ್ದೆ, ಈ ವಾಕ್ಯ ವ್ಯರ್ಥ ಅನ್ನೋಕ್ಕಾಗೋದಿಲ್ವಲ್ಲ. ನಹಿ ಅಸ್ಯ ತೇನ ಐಕ್ಯೇ ತಸ್ಯ ಅನೇನ ಭೇದ ಶಂಕಾ ಭವತಿ. ಐಕ್ಯ ಅಂತ ಹೇಳಿದ ಮೇಲೆ ಮತ್ತೆ ಭೇದ ಶಂಕ ಬರೋದೆಲ್ಲ ನಿಲ್ಲಿಸ್ಬೇಕಾಗಿರ್ತದಲ್ಲ. ಇಲ್ಲಿ ಯಾತಕ್ಕೆ ಹೇಳಿದರು ಅಂದರೆ ವಿಷಯ ಬೇರೆ ಆದ್ದರಿಂದ ಸ್ಟ್ರೆಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅಸ್ಯ ತಸ್ಯೇತಿ ಭೇದ ಅಂಗೀಕಾರೇ ನಾಭೇದೋ ಮುಖ್ಯ. ಅಸ್ಯ ಅಂತ ಒಂದ್ಸರ್ತಿ ಹೇಳಿ, ಅಸ್ಯ ಇವನ, ತಸ್ಯ ಅವನ, ಇವನ ಅವನ ಅಂತ ಹೇಳಿದಾಗ ಇವನಿಗೆ ಅವನಿಗೆ ಏನಿರಬೇಕು? ಭೇದ ಇರಬೇಕು. ಇದು ಭೇದಾಂಗೀಕಾರೇ ನಾಭೇದೋ ಮುಖ್ಯ, ಅಭೇದ ಮುಖ್ಯ ಅರ್ಥಾಗ ಚಾನ್ಸೇ ಇಲ್ಲ. ಇಂತು ತದಧೀನತ್ವಮೇವ ಅನ್ಯಸ್ಯ ಭವತಿ. ಅಸ್ಯ ತಸ್ಯ ಅಂತ ಹೇಳಿದಾಗ, ಇವನ ಅವನ ಅಂತ ಹೇಳಿದಾಗ, ಒಬ್ಬನು ಒಡೆಯ ಒಬ್ಬನು ಅದು ಅಧೀನ ವಸ್ತು ಅಂತಾಗುತ್ತೆ. ಅಥವಾ ಸ್ನೇಹ ವಿಶೇಷೋವ, ಅತ್ಯಂತ ಪ್ರೀತಿ ಇದೆ ಅಂತ ಅರ್ಥ. ಚೈತ್ರೋ ಮೈತ್ರೋ ಮೈತ್ರೈಶ್ಚೈತ್ರ ಇತಿವತ್. ದೃಷ್ಟಾಂತ ಏನು ಅಂದರೆ, ಚೈತ್ರೋ ಮೈತ್ರ, ಮೈತ್ರ ಚೈತ್ರ ಅದು ಪದ ಉಪಯೋಗಿಸಿದರು. ಚೈತ್ರನೇ ಮೈತ್ರ, ಮೈತ್ರನೇ ಚೈತ್ರ ಅಂದರೆ ಇಬ್ಬರಲ್ಲಿ ಏನಿದೆ, ತುಂಬ ಪ್ರೀತಿ ವಿಶ್ವಾಸ ಇದೆ ಅಂತ ಅರ್ಥ. ಅವ್ರು ಬಂದರೆ ಅವ್ರು ಬಂದಾಗಾಯಿತು. ಆ ರೀತಿ ಹೇಳಬೇಕಾದ್ರೆ ಏನಿದೆ ಉದ್ದೇಶ, ಚೈತ್ರೋ ಚೈತ್ರ ಮೈತ್ರೋ ಮೈತ್ರ ಬೇರೆ. ಚೈತ್ರೋ ಚೈತ್ರ ಅಂದರೆ ಚೈತ್ರ ಚೈತ್ರನೇ, ಮೈತ್ರ ಮೈತ್ರನೇ ಅಂತಾರೆ. ಇಲ್ಲಾಗಲ್ಲ, ಚೈತ್ರ ಮೈತ್ರ, ಮೈತ್ರ ಚೈತ್ರ. ಇವನು ಬಂದರೂ ಆಯಿತು, ಅವನು ಬಂದರೂ ಆಯಿತು ಅಂತ ಹೇಳ್ಬೇಕು. ಇಬ್ಬರಲ್ಲೂ ಏನಿದೆ, ಪೂರ್ತಿ ಹೊಂದಾಣಿಕೆ ಇದೆ. ಇಬ್ಬರಲ್ಲಿ ಯಾರು ಹೇಳಿದ್ರು ಸರಿ, ಅಲ್ಲಿ ಏನಿದೆ, ಪ್ರೀತಿ ಇದೆ. ಅದಕ್ಕೆ ಅನ್ಯೋನ್ಯಮೇವ ತದಧೀನ ಸ್ನೇಹ ವಿಶೇಷೋವ, ಸ್ನೇಹ ವಿಶೇಷ ಇದೆ. ತತ್ರ ಹಿ ಉಭಯ ಸ್ನೇಹಾಪೇಕ್ಷೆಯ ಪುನರ್ವಚನಂ ಯುಜ್ಯತೆ. ಚೈತ್ರನಿಗೂ ಮೈತ್ರನಿಗೂ ಸ್ನೇಹ ಇದೆ ಅಂತ ಹೇಳಿದರು, ಮೈತ್ರನಿಗೂ ಚೈತ್ರನ ಸ್ನೇಹ ಇದೆ ಅಂತ ಹೇಳೋದಕ್ಕೋಸ್ಕರ ರಿವರ್ಸ್ ಮಾಡಿ ಮತ್ತೆ ಹೇಳಿದರು. ಚೈತ್ರೋ ಚೈತ್ರ, ಚೈತ್ರೋ ಮೈತ್ರ, ಚೈತ್ರೋ ಮೈತ್ರ ಅನ್ನಲಿಲ್ಲ. ಚೈತ್ರೋ ಮೈತ್ರ ಮೈತ್ರಶ್ಚೈತ್ರ ಅಂತ ಹೇಳಿದ್ರಿಂದ ಇವನಿಗೂ ಅವನಿಗೂ ಅವನಿಗೂ ಇವನಿಗೂ ಅಂತ ಹೇಳಿದಾಗ ಪರಸ್ಪರ ಏನಿದೆ, ಸ್ನೇಹ ಇದೆ ಅಂತ ಅರ್ಥ. ಅದಕ್ಕೆ ಪುನರ್ವಚನ ಬೇರೆ, ಅಭ್ಯಾಸ. ಅಭ್ಯಾಸ ಅಂದರೆ ಸೇಮ್ ರಿಪೀಟ್ ಮಾಡಿದರೆ ಅಭ್ಯಾಸ, ಈ ರೀತಿ ಹೇಳಿದರೆ ಪುನರ್ವಚನ. ಪುನರ್ವಚನಕ್ಕೂ ಅಭ್ಯಾಸಕ್ಕೂ ವ್ಯತ್ಯಾಸ ಇದೆ. ಅಭ್ಯಾಸತ್ವೇ ಏಕ ಪ್ರಕಾರೇಣ ಪ್ರಯೋಗೋ ದೃಷ್ಟ. ಅಭ್ಯಾಸ ಅಂತ ಹೇಳಿದರೆ ಏಕ ಪ್ರಕಾರ, ನೀನು ಲೆಕ್ಕನ ಹತ್ತು ಸರ್ತಿ ಬರೀ ಅಂತ ಹೇಳ್ತಾರೆ. ಅಭ್ಯಾಸ ಮಾಡು ಅಂದರೆ ಏನು ಮಾಡಬೇಕಾಗ, ಅವನು ಅದನ್ನೇ ಬರೀಬೇಕು. ಅದನ್ನೇ ಬರೆದ್ರೆ ಅಭ್ಯಾಸ, ಪದ ಚೇಂಜ್ ಮಾಡಿದ್ರೆ ಅಭ್ಯಾಸ ಅಲ್ಲ. ಇಲ್ಲಿ ಚೈತ್ರೋ ಮೈತ್ರ ಮೈತ್ರೋ ಚೈತ್ರ ಅಂದರೆ ಅಭ್ಯಾಸ ಅಲ್ಲ ಅದು, ಯಾಕೆ ರಿಪೀಟ್ ರಿಟೇಷನ್ ಅಲ್ಲ. ಈ ಬೇರೆ ರೀತಿ ಹೇಳಿದ್ರೆ ಅಭ್ಯಾಸ ಅಂತ ಕರಿಬಾರ್ದು. ಇಲ್ಲೂ ಹಾಗೇನೆ, ಏನು ಹೇಳಿದರು, ಯೋ ಹಂ ಸೋ ಸೌ ಅಂತ ಹೇಳ್ತಾ ಯೋ ಸೌ ಸೋಹಂ ಅಂತ ಬುಲ್ಟಪ್ ಚೇಂಜ್ ಮಾಡಿದರು. ಗೊತ್ತಾಯ್ತಾ, ಚೈತ್ ಯೋ ಹಂ ಸೋ ಸೌ ಯೋ ಸೌ ಸೋಹಂ ಚೇಂಜ್ ಮಾಡಿದ್ದರಿಂದ ಇಲ್ಲಿ ಹತ್ರ ಪ್ರೀತಿ ವಿಶ್ವಾಸ ತೋರಿಸುತ್ತೆ ಹೊರತು ಐಕ್ಯ ತೋರಿಸೋದಿಲ್ಲ. ಹತ್ರ ಈ ಪ್ರಯೋಗ ದೈವಿಧ್ಯಂ ದೃಶ್ಯತೆ, ಎರಡು ವಿಧ ಪ್ರಯೋಗ ಇದೆ. ಆದ್ದರಿಂದ ಆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ನೀವೇನು ಹೇಳ್ತೀರಿ, ಏನು ಆಧಾರ ಅಂದರೆ ಗರುಡ ಪುರಾಣ ಕೋಟ್ ಮಾಡ್ತಾರೆ. ಏಕ ಪ್ರಕಾರ ಬಹುಶು ವಾಗಭ್ಯಾಸ ಇತೀರಿತ ಅರ್ಥಾಂತರಾರ್ಥ ದ್ವಿವಿಧ ಪ್ರಯುಕ್ತೇತಿ ನಿರ್ಣಯ ಇತಿ ಗಾರುಡೆ. ಏಕ ಪ್ರಕಾರ ಬಹುಶಃ ವಾಗಭ್ಯಾಸ ಇತೀರಿತ, ಅಚ್ಚ ಡೆಫಿನೇಷನ್ ಇದು. ಎಲ್ಲಿ ಬೇಕು ನಮಗೀಗ, ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅಂತ ಹೇಳಬೇಕಾದ್ರೆ ಅಭ್ಯಾಸದ ಅರ್ಥ ಇದೆ. ಏಕ ಪ್ರಕಾರ ಬಹುಶಃ ವಾಗ್ ಅಭ್ಯಾಸ ಇದು ಒಂದೇ ರೀತಿ ಇರಬೇಕು, ಅನೇಕ ಸರ್ತಿ ಹೇಳಬೇಕು. ಏನಂತಾರೆ ಅದಕ್ಕೆ, ಅಭ್ಯಾಸ ಅಂತ ಕರೀತಾರೆ. ಹಾ, ವ್ಯುತ್ಕ್ರಮ ಬಂದ್ರೆ ಅಲ್ಲ ಅಂತ ಹೇಳಿ ಅದೇ ಹೇಳ್ತಿರೋದು. ಈಗ ವ್ಯುತ್ಕ್ರಮ ಬಂತಲ್ಲ, ಈಗ ಚೈತ್ರೋ ಮೈತ್ರ ಮೈತ್ರ ಚಂದ್ರ ವ್ಯುತ್ಕ್ರಮ ಬಂದ್ರೆ ಅಭ್ಯಾಸ ಅಲ್ಲ ಅದು, ಪುನರ್ವಚನ ಅಂತ ಕರಿಬೇಕಲ್ಲ. ಅಭ್ಯಾಸ ಅಂದ್ರೇನು, ರಿಪಿಟೇಷನ್ ಬೇರೆ, ಮತ್ತೆ ಹೇಳೋದು ಬೇರೆ. ಮತ್ತೆ ಹೇಳೋದು ಅಂದರೆ ಹೇಳಿದ್ದನ್ನು ಹೇಳೋದು, ರಿಪಿಟೇಷನ್ ಅಂದರೆ ಹೇಳಿ ವಾಕ್ಯನೇ ಶಬ್ದಶೇ ಅದನ್ನು ಹೇಳೋದು. ಅಭ್ಯಾಸತ್ವೇ ಏಕ ಪ್ರಕಾರೇಣ ಪ್ರಯೋಗೋ ಅಭ್ಯಾ ಅರ್ಥಾಂತರಾರ್ಥ ದ್ವಿವಿಧ ಪ್ರಯುಕ್ತೇತಿ ನಿರ್ಣಯ. ಅದನ್ನು ನಾಳೆ ಕಂಡಿಡೋಣ, ಅದಕ್ಕೆ ಅರ್ಥ ಅದೆಲ್ಲ ನಾಳೆ ನೋಡೋಣ. ಇವೆಲ್ಲ ಯಾವ್ದು ಎಲ್ಲಿ ಉಪಯೋಗ ಆಗುತ್ತೆ, ಬ್ರಹ್ಮಸೂತ್ರ ಪಾಠ ಡಿಸ್ಕಷನ್ ಬಂತಲ್ಲ ಅದು ಇಲ್ಲಿ ಮಾಡಿದ್ದಾರೆ, ಇದನ್ನೆಲ್ಲ ಅಲ್ಲಿ ಸೇರಿಸ್ಕೋಬೇಕಲ್ಲ. ಆದಷ್ಟು ಟೀಕಾರರೆಲ್ಲ ಸೇರಿಸ್ಬಿಡ್ತಾರೆ, ಅದಕ್ಕೆ ಟೀಕಾ ಬಹಳ ಸ್ಪಷ್ಟ ಅರ್ಥ ಆಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಸ್ತ್ರೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಚ್ಯಂತಿ ಯಮಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸೋ ಮೃಷಾ ಆಪ್ನಾ ತೇನ ಸದಾ